ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪ್ರವಾದಿಯಾದ ಯೋನ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ದೇವರ ಪ್ರವಾದಿಯಾದ ಎಲಿಯನ ಕುರಿತಾಗಿ ನೋಡಿಕೊಂಡೆವು. ದೇವರ ಆತ್ಮನ ಬಲವು ಅವನ ಮೇಲೆ ಇದ್ದುದರಿಂದ ಅವನು ಒಬ್ಬ ವಿಶೇಷವಾದ ಪ್ರವಾದಿಯಾಗಿದ್ದನು. ಅವನು ಮಳೆ ಬರಬಾರದೆಂದು ದೇವರಲ್ಲಿ ಪ್ರಾರ್ಥಿಸಿದಾಗ ಮೂರುವರೆ ವರ್ಷಗಳವರೆಗೆ ಇಸ್ರಾಯೇಲ್ ದೇಶದಲ್ಲಿ ಮಳೆ ಬರಲಿಲ್ಲ. ಎಲಿಯನು ಬಾಳನ ಪ್ರವಾದಿಗಳ ಎದುರು ನಿಂತನು ಮತ್ತು ಎಲ್ಲಾ ಇಸ್ರಾಯೇಲರ ಮುಂದೆ ಅವರ ಸುಳ್ಳು ಮತವಿಶ್ರದ್ದೆಯನ್ನು ಸಹ ಹೊರಗಿಡವಿದನು. ಈ ಪ್ರಕಾರ ಅನೇಕ ಇಸ್ರಾಯೇಲರ ಹೃದಯಗಳನ್ನು ಅವರ ದೇವರಾದ ಕರ್ತನ ಕಡೆಗೆ ಮತ್ತೆ ತಿರುಗಿಸುವುದಕ್ಕೆ ದೇವರು ಎಲಿಯನನ್ನು ಉಪಯೋಗಿಸಿದನು. ಹಾಗಾದರೆ ಈ ದಿನ ಎಲಿಯನ ನಂತರ ಬಂದಂತ ಇನ್ನೊಬ್ಬ ಪ್ರವಾದಿಯ ಕಥೆಯನ್ನು ಗಮನಿಸುವುದಕ್ಕೆ ನಾವು ಇಷ್ಟಪಡುತ್ತೇವೆ. ದೇವರು ಯೋನ ಅಂದರೆ ಅರೇಬಿಕ್ನಲ್ಲಿ ಯೂನುಸ್ ಎಂಬ ಈ ಹೆಸರಿನಿಂದ ಕರೆಯಲ್ಪಡುವ ಒಬ್ಬ ಇಸ್ರಾಯೇಲನನ್ನು ಆರಿಸಿಕೊಂಡು ಇಸ್ರಾಯೇಲರ ವೈರಿಗಳಾಗಿದ್ದ ಪರದೇಶದವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಹೋಗು ಎಂದು ಅವನಿಗೆ ಹೇಗೆ ಆಜ್ಞಾಪಿಸಿದನೆಂಬುದನ್ನು ನಾವು ನೋಡಲಿದ್ದೇವೆ. ಯೋನನ ಪುಸ್ತಕದ ಮೊದಲನೇ ಅಧ್ಯಾಯದಲ್ಲಿರುವುದನ್ನು ನಾವು ಓದುತ್ತೇವೆ. ಅಲ್ಲಿ ಹೀಗೆ ಬರೆದದೆ, ಯಹೋವನು ಅಮಿತ್ತೆಯ ಮಗನಾದ ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು, ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಯೋನ ಒಂದನೇ ಅಧ್ಯಾಯ 1 ಮತ್ತು 2 ವಚನ. ದೇವರು ಯೋನನಿಗೆ ಏನೆಂದು ಅಪ್ಪಣೆ ಕೊಟ್ಟನೆಂಬುದನ್ನು ನೀವು ಕೇಳಿಸಿಕೊಂಡಿರ? ನಿನವೆಯು ಅಸಿರಿಯ ದೇಶದ ರಾಜಧಾನಿಯಾಗಿದ್ದು ಅಲ್ಲಿನ ಜನರು ತುಂಬಾ ದುಷ್ಟರು ಮತ್ತು ಇಸ್ರಾಯೇಲರನ್ನು ನಾಶಪಡಿಸುವುದಕ್ಕೆ ಬಯಸುವವರು ಆಗಿದ್ದಾಗ್ಯೂ ಸಹ ಅಲ್ಲಿನ ಜನರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಂತೆ ಎಚ್ಚರಿಸುವುದಕ್ಕೆ ದೇವರು ಯೋನನಿಗೆ ಅಲ್ಲಿ ಹೋಗುವಂತೆ ಹೇಳುತ್ತಿದ್ದಾನೆ. ಇಸ್ರಾಯೇಲರನ್ನು ಕಡೆಗಣಿಸಿ ಅವರನ್ನು ದ್ವೇಷಿಸುತ್ತಿದ್ದ ಆ ಪರದೇಶದವರ ಕಡೆಗೆ ಯೋನನನ್ನು ಕಳಿಸುವುದಕ್ಕೆ ದೇವರು ಯಾಕೆ ಬಯಸಿದನು? ದೇವರು ಇಸ್ರಾಯೇಲರ ವೈರಿಗಳ ಕುರಿತಾಗಿ ಸಹ ಚಿಂತಿಸುತ್ತಿದ್ದನು. ಹೌದು, ಆತನು ಚಿಂತಿಸುತ್ತಿದ್ದನು. ನಿನವೆಯವರ ಪಾಪವು ಪರಲೋಕವನ್ನು ತಲುಪಿದ್ದ ಕಾರಣದಿಂದ ದೇವರು ಅಲ್ಲಿನ ಜನರಿಗೆ ನ್ಯಾಯ ತೀರಿಸುವುದಕ್ಕಿದ್ದನು. ಹೀಗಿದ್ದರೂ ದೇವರು ಪಾಪಿಗಳನ್ನು ನಾಶಪಡಿಸುವುದರಲ್ಲಿ ಸಂತೋಷಪಡುವನಾಗಿರಲಿಲ್ಲ. ಪ್ರತಿಯೊಬ್ಬರೂ ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ದೇವರ ವಾಕ್ಯವನ್ನು ನಂಬಿ ರಕ್ಷಿಸಲ್ಪಡುವುದನ್ನು ದೇವರು ಇಷ್ಟಪಡುತ್ತಾನೆ. ಅದಕ್ಕಾಗಿಯೇ ದೇವರು ಯೋನನಿಗೆ, ನಿನವೆಗೆ ಹೋಗಿ ಅವರನ್ನು ಎಚ್ಚರಿಸು, ಅದರಿಂದ ಅವರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ರಕ್ಷಿಸಲ್ಪಡುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ಆಜ್ಞಾಪಿಸಿದನು. ಏನೇ ಆದರೂ ಯೋನನು ಅಲ್ಲಿಗೆ ಹೋಗಿ ತನ್ನ ವೈರಿಗಳನ್ನು ಎಚ್ಚರಿಸುವುದಕ್ಕೆ ಇಷ್ಟಪಡಲಿಲ್ಲ. ನಿನವೆ ಪಟ್ಟಣಕ್ಕೆ ಯೋನನು ಒಬ್ಬ ಪ್ರವಾದಿಯಾಗುವುದಕ್ಕೆ ಇಷ್ಟಪಡಲಿಲ್ಲ. ನಿನವೆಯ ಜನರು ಪಶ್ಚಾತ್ತಾಪ ಪಡಬೇಕೆಂದು ಅದರಿಂದ ತಾನು ಅವರ ಮೇಲೆ ಕನಿಕರ ತೋರಿಸಲು ಸಾಧ್ಯವಾಗುತ್ತದೆ ಎಂದು ದೇವರು ಬಯಸಿದ್ದನು. ಆದರೆ ದೇವರು ಅವರನ್ನು ಶಿಕ್ಷಿಸಬೇಕೆಂದು ಯೋನನು ಇಷ್ಟಪಟ್ಟಿದ್ದನು. ಹಾಗಾಗಿ ಯೋನನು ಅವನ ನಿಯೋಜನೆಯನ್ನು ತಿರಸ್ಕರಿಸಿ ದೇವರಾದ ಕರ್ತನಿಂದ ದೂರ ಓಡಿಹೋದನು. ಆದರೆ ದೇವರ ಸನ್ನಿಧಿಯಿಂದ ದೂರ ಓಡಿ ಹೋಗುವುದಕ್ಕೆ ಅವನಿಗೆ ಹೇಗೆ ಸಾಧ್ಯವಾಗುತ್ತದೆ? ಯೋನ ಏನು ಮಾಡಿದನೆಂಬುದರ ಕಥೆಯನ್ನು ಮುಂದುವರಿಸೋಣ. ವಾಕ್ಯವು ಹೀಗೆ ಹೇಳುತ್ತದೆ, ಆದರೆ ಯೋನನು ಯಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಷಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಷೀಷಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯಹೋವನ ಸನ್ನಿಧಿಯಿಂದ ತಾರ್ಷೀಷಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಅದನ್ನು ಹತ್ತಿದನು. ಬಳಿಕ ಯಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು ಸಮುದ್ರದಲ್ಲಿ ದೊಡ್ಡ ತುಫಾನು ಎದ್ದು ಹಡಗು ಒಡೆದು ಹೋಗುವ ಹಾಗಾಯಿತು. ಆಗ ನಾವಿಕರು ಹೆದರಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆಯಿಟ್ಟು ತಮ್ಮ ಕಷ್ಟವು ಕಡಿಮೆಯಾಗುವ ಹಾಗೆ ಹಡಗಿನ ಸಾಮಾನುಗಳನ್ನು ಸಮುದ್ರಕ್ಕೆ ಬೀಸಾಟು ಬಿಟ್ಟರು. ಇಷ್ಟರೊಳಗೆ ಯೋನನು ಹಡಗಿನ ಒಳಭಾಗಕ್ಕೆ ಇಳಿದು ಮಲಗಿಕೊಂಡಿದ್ದನು. ಗಾಢ ನಿದ್ರೆ ಹತ್ತಿತ್ತು. ಹೀಗಿರಲು ಹಡಗಿನ ಯಜಮಾನನು ಅವನ ಬಳಿಗೆ ಬಂದು, ಇದೇನು ನಿದ್ದೆ ಮಾಡುತ್ತಿದ್ದಿ? ಎದ್ದು ನಿನ್ನ ದೇವರಿಗೆ ಮೊರೆಯಿಡು. ಒಂದು ವೇಳೆ ನಿನ್ನ ದೇವರು ನಮ್ಮನ್ನು ರಕ್ಷಿಸಾನು, ನಾಶವಾಗದೆ ಉಳಿದೇವು ಎಂದು ಹೇಳಿದನು. ಆನಂತರ ನಾವಿಕರೆಲ್ಲರೂ, ಈ ಕೇಡು ನಮಗೆ ಸಂಭವಿಸಿದ್ದಕ್ಕೆ ಯಾರು ಕಾರಣವೆಂದು ನಮಗೆ ತಿಳಿಯುವ ಹಾಗೆ ಚೀಟು ಹಾಕೋಣ, ಬನ್ನಿರಿ ಎಂಬುದಾಗಿ ಮಾತಾಡಿಕೊಂಡು ಚೀಟು ಹಾಕಲು ಚೀಟು ಯೋನನಿಗೆ ಬಂತು. ಅದನ್ನು ನೋಡಿ ಅವರು, ಅಯ್ಯಾ, ಈ ಕೇಡು ನಮಗೆ ಸಂಭವಿಸಿದ್ದಕ್ಕೆ ಯಾರು ಕಾರಣ ಎಂಬುದನ್ನು ನೀನೇ ನಮಗೆ ತಿಳಿಸು. ನೀನು ಎಲ್ಲಿಂದ ಯಾವ ಕೆಲಸದ ಮೇಲೆ ಬಂದಿ? ನೀನು ಯಾವ ದೇಶದವನು, ಯಾವ ಜನಾಂಗದವನು ಎಂದು ಅವನನ್ನು ಕೇಳಲು ಅವನು ಅವರಿಗೆ, ನಾನು ಇಬ್ರಿಯನು, ಕಡಲನ್ನು ಒಣನೆಲವನ್ನೂ ಸೃಷ್ಟಿಸಿದ ಪರಲೋಕ ದೇವರಾದ ಯಹೋವನ ಭಕ್ತನು ಎಂದು ಹೇಳಿದನು. ಇವನು ಯಹೋವನ ಸನ್ನಿಧಿಯಿಂದ ಓಡಿಬಂದವನು ಎಂಬುದನ್ನು ಅವನು ಮೊದಲು ಹೇಳಿದ ಒಂದು ಮಾತಿನಿಂದ ಜನರು ತಿಳಿಕೊಂಡಿದ್ದರು. ಈಗ ಇದನ್ನು ಕೇಳಿ ಬಹಳವಾಗಿ ಹೆದರಿ, ಇದೇನು ನೀನು ಮಾಡಿದ್ದು ಅಂದರು. ಬಳಿಕ ಸಮುದ್ರವು ಹೆಚ್ಚೆಚ್ಚಾಗಿ ಅಲ್ಲಕಲ್ಲೋಲವಾದ ಕಾರಣ ಅವರು, ನಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವ ಹಾಗೆ ನಿನ್ನನ್ನು ಏನು ಮಾಡೋಣ ಎಂದು ಪ್ರಶ್ನೆ ಮಾಡಲು ಅವನು ಅವರಿಗೆ, ನನ್ನ ನೆತ್ತಿ ಸಮುದ್ರದಲ್ಲಿ ಹಾಕಿರಿ, ನಿಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವುದು. ಈ ದೊಡ್ಡ ತುಫಾನು ನಿಮಗೆ ಸಂಭವಿಸಿದ್ದು ನನ್ನ ನಿಮಿತ್ತವೇ ಎಂಬುದು ನನಗೆ ಗೊತ್ತು ಎಂದು ತರಕೊಟ್ಟನು. ನಾವಿಕರು ಒಪ್ಪದೆ ದಡಕ್ಕೆ ಹಿಂದಿರುಗಬೇಕೆಂದು ಹುಟ್ಟು ಹಾಕುತ್ತಾ ಬಂದರೂ ಸೇರಲು ಆಗಲಿಲ್ಲ. ಸಮುದ್ರವು ಇನ್ನೂ ಅಲ್ಲೋಲಕಲ್ಲೋಲವಾಗಿ ಅವರನ್ನು ಎದುರಿಸಿತು. ಹೀಗಿರಲಾಗಿ ಅವರು ಯಹೋವನಿಗೆ ಮೊರೆಯಿಟ್ಟು, ಯಹೋವನೇ ಲಾಲಿಸು ಲಾಲಿಸು, ಈ ಮನುಷ್ಯನ ಪ್ರಾಣ ನಷ್ಟಕ್ಕಾಗಿ ನಾಶನವು ನಮಗೆ ಬಾರದಿರಲಿ, ನಿರಪರಾಧಿಯನ್ನು ಕೊಲ್ಲುವ ದೋಷಕ್ಕೆ ನಮ್ಮನ್ನು ಗುರಿ ಮಾಡಬೇಡ, ಯಹೋವನೇ ನಿನ್ನ ಚಿತ್ತಾನುಸಾರ ಮಾಡಿದೆಯಲ್ಲ ಎಂದು ಭಿನ್ನವಿಸಿ ಯೋನನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿದರು. ಕೂಡಲೇ ಸಮುದ್ರವು ತನ್ನ ರೌದ್ರವನ್ನು ನಿಲ್ಲಿಸಿಬಿಟ್ಟಿತು. ಇದನ್ನು ನೋಡಿ ಆ ಜನರು ಯಹೋವನಿಗೆ ಬಹಳ ಭಯಪಟ್ಟು ಆತನಿಗೆ ಯಜ್ಞವನ್ನರ್ಪಿಸಿ ಹರಕೆಗಳನ್ನು ಮಾಡಿಕೊಂಡರು. ಇತ್ತ ಯೋನನನ್ನು ನುಂಗಲು ಯಹೋವನು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಮಾಡಿದನು. ಯೋನನು 3 ದಿನ ಹಗಲಿರುಳು ಆ ಮೀನಿನ ಹೊಟ್ಟೆಯೊಳಗೆ ಇದ್ದನು. ಇಲ್ಲಿಗೆ ನಿಲ್ಲಿಸೋಣ. ಈ ಅಂಶದವರೆಗೆ ದೇವರು ಓಡಿಹೋದ ತನ್ನ ಪ್ರವಾದಿಯಾದ ಯೋನನನ್ನು ಹೇಗೆ ಬೆನ್ನಟ್ಟಿದನು ಎಂಬುದನ್ನು ನಾವು ನೋಡಿದೆವು. ಯೋನನು ಓಡಿಹೋಗಲು ಸಾಧ್ಯವಿತ್ತು, ಆದರೆ ಅವನು ದೇವರ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿರಲಿಲ್ಲ. ದೇವರು ಯೋನನನ್ನು ಯಾಕೆ ಬೆನ್ನಟ್ಟಿದನು? ಯಾಕೆಂದರೆ ದೇವರು ಅವನನ್ನು ಪ್ರೀತಿಸಿದ್ದನು ಮತ್ತು ತನ್ನ ಚಿತ್ತವನ್ನು ಅವನು ಮಾಡಬೇಕೆಂದು ಇಷ್ಟಪಟ್ಟಿದ್ದನು. ಅದಕ್ಕಾಗಿಯೇ ದೇವರು ಅವನನ್ನು ನುಂಗುವುದಕ್ಕೆ ಒಂದು ದೊಡ್ಡ ಮೀನನ್ನು ಕಳುಹಿಸಿದನು, ಆದರೆ ಅವನನ್ನು ಕೊಲ್ಲುವುದಕ್ಕಲ್ಲ. ಪಾಪ ಯೋನ, ಈಗ ಅವನು ಒಂದು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ತನ್ನನ್ನು ಕಂಡುಕೊಳ್ಳುತ್ತಿದ್ದಾನೆ. ಯೋನನು ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೆ ಏನು ಮಾಡಲು ಸಾಧ್ಯವಿತ್ತು? ಏನೂ ಇಲ್ಲ. ದೇವರಿಗೆ ಮೊರೆ ಇಡುವುದರ ಹೊರತಾಗಿ ಅವನು ಬೇರೇನೂ ಮಾಡುವಂತಿರಲಿಲ್ಲ. ದೇವರು ಮಾತ್ರವೇ ಅವನನ್ನು ಕಾಪಾಡುವನಾಗಿದ್ದನು. 2ನೇ ಅಧ್ಯಾಯದಲ್ಲಿ ತಾನು ದೇವರಿಗೆ ವಿಧೇಯನಾಗುವುದನ್ನು ತಿರಸ್ಕರಿಸಿದ್ದ ತನ್ನ ಪಾಪವನ್ನು ಯೋನನು ಮೀನಿನ ಹೊಟ್ಟೆಯೊಳಗಿಂದ ಅರಿಕೆ ಮಾಡಿಕೊಂಡು ಪ್ರಾರ್ಥಿಸಿದ್ದನ್ನು ವಾಕ್ಯವು ನಮಗೆ ತಿಳಿಸುತ್ತದೆ. 3 ದಿವಸಗಳವರೆಗೆ ದೇವರು ಸಮುದ್ರ ಜೀವಿಯ ಹೊಟ್ಟೆಯೊಳಗೆ ಯೋನನನ್ನು ಕಾಪಾಡಿದನು. ಯೋನನು ಎಂತಹ ಒಂದು ಮುಖ್ಯವಾದ ಪಾಠವನ್ನು ಕಲಿತುಕೊಂಡನು. 3ನೇ ಅಧ್ಯಾಯದಲ್ಲಿ ಯೋನನು ರಕ್ಷಣೆಯು ಯಹೋವನಿಂದಲೇ ಉಂಟಾಗುವುದು ಎಂದು ಕೂಗಿದನು. ರಕ್ಷಣೆಯು ಯಹೋವನಿಂದಲೇ ಉಂಟಾಗುವುದು ಎಂದು ಯೋನನು ಹೇಳಿದಾಗ ದೇವರು ಮೀನಿಗೆ ಅಪ್ಪಣೆ ಕೊಡಲು ಅದು ಯೋನನನ್ನು ಒಣನೆಲದಲ್ಲಿ ಕಾರಿಬಿಟ್ಟಿತು ಎಂಬುದಾಗಿ ವಾಕ್ಯವು ತಿಳಿಸುತ್ತದೆ. 3ನೇ ಅಧ್ಯಾಯದಲ್ಲಿ ವಾಕ್ಯವು ಮುಂದುವರೆದು ಹೇಳುವುದೇನೆಂದರೆ, ಅನಂತರ ಯಹೋವನು ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ನಾನು ನಿನಗೆ ಪ್ರಕಟಿಸುವುದನ್ನು ಅಲ್ಲಿ ಸಾರು ಎಂದು 2ನೇ ಸಲ ಅಪ್ಪಣೆ ಮಾಡಿದನು. ಆಗ ಯೋನನು ಎದ್ದು ಯಹೋವನ ಅಪ್ಪಣೆಯಂತೆ ನಿನವೆಗೆ ಹೋದನು. ನಿನವೆಯು 3 ದಿನದ ಪ್ರಯಾಣದಷ್ಟು ಅತಿ ವಿಸ್ತಾರವಾದ ಮಹಾಪಟ್ಟಣವಾಗಿತ್ತು. ಯೋನನು ಪಟ್ಟಣದಲ್ಲಿ ಸೇರಿ ಮೊದಲು 1 ದಿವಸದ ಪ್ರಯಾಣದಷ್ಟು ದೂರ ನಡೆದು 40 ದಿನಗಳಾದ ಮೇಲೆ ನಿನವೆಯು ಕೆಡವಲ್ಪಡುವುದು ಎಂದು ಸಾರ ತೊಡಗಿದನು. ಇದನ್ನು ಕೇಳಿ ನಿನವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು. ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿತಟ್ಟನ್ನು ಸುತ್ತಿಕೊಂಡರು. ಯೋನನ ಪ್ರಕಟಣೆಯು ನಿನವೆಯ ಅರಸನಿಗೆ ಮುಟ್ಟಲು ಅವನು ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದುಬಿಟ್ಟು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು. ಇದಲ್ಲದೆ ಅವನು ತನ್ನ ಮತ್ತು ರಾಜ್ಯಾಧಿಕಾರಿಗಳ ಆಜ್ಞೆಯನ್ನಾಗಿ, ಜನ, ಪಶು, ಮಂದೆ, ಹಿಂಡು ಇವುಗಳು ಏನೂ ರುಚಿ ನೋಡದಿರಲಿ, ತಿನ್ನದಿರಲಿ, ಕುಡಿಯದಿರಲಿ, ಜನರಿಗೂ ಪಶುಗಳಿಗೂ ಗೋಣಿತಟ್ಟು ಹೊದಿಕೆಯಾಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆ ಇಡಲಿ, ಒಬ್ಬೊಬ್ಬನು ತನ್ನ ತನ್ನ ದುರ್ಮಾರ್ಗವನ್ನು, ತಾನು ನಡೆಸಿದ್ದ ಹಿಂಸೆಯನ್ನು ತೊರೆದು ಬಿಡಲಿ, ದೇವರು ಒಂದು ವೇಳೆ ಮನಮರಿಗಿ ಹಿಂದಿರುಗಿ ತನ್ನ ಉಗ್ರಕೋಪವನ್ನು ತೊಲಗಿಸಾನು, ನಾವು ನಾಶವಾಗದೆ ಉಳಿದೇವು ಎಂಬುದನ್ನು ನಿನವೆಯಲ್ಲೆಲ್ಲಾ ಸಾರಿದನು. ದೇವರು ನಿನವೆಯವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮರಿಗಿ ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ್ದ ಕೇಡನ್ನು ಮಾಡದೆ ಬಿಟ್ಟನು. ಹಾಗಾಗಿ ದೇವರು ತಮಗೆ ಕಳಿಸಿದ ಮಾತನ್ನು ನಂಬಿದ್ದರಿಂದ ನಿನವೆಯ ಜನರ ಮೇಲೆ ದೇವರು ಕನಿಕರಪಟ್ಟನೆಂಬುದನ್ನು ನಾವು ನೋಡುತ್ತೇವೆ. ನಿನವೆಯವರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಮುರಿದ ಹೃದಯವುಳ್ಳವರಾಗಿ ದೇವರ ಕಡೆಗೆ ತಿರುಗಿಕೊಂಡರು. ಏನೇ ಆದರೂ ದೇವರು ನಿನವೆಯ ಜನರ ಮೇಲೆ ಕನಿಕರಗೊಂಡಿದ್ದು ಯೋನನಿಗೆ ಸಂತೋಷವನ್ನುಂಟು ಮಾಡಲಿಲ್ಲ. ಯೋನನ ಪುಸ್ತಕದ ಕೊನೆಯ ಅಧ್ಯಾಯದಲ್ಲಿ ಅಂದರೆ 4ನೇ ಅಧ್ಯಾಯದಲ್ಲಿ ಬರೆದಿರುವುದನ್ನು ಕೇಳಿಸಿಕೊಳ್ಳಿರಿ. ವಾಕ್ಯ ಹೀಗೆ ಹೇಳುತ್ತದೆ, ಇದರಿಂದ ಯೋನನಿಗೆ ಬಹು ಕರಕರೆಯಾಯಿತು. ಅವನು ಸಿಟ್ಟುಗೊಂಡು, ಯಹೋವ ಲಾಲಿಸು, ನಾನು ಸ್ವದೇಶದಲ್ಲಿರುವಾಗಲೇ ಹೀಗಾಗುವುದೆಂದು ಹೇಳಿದೆನಷ್ಟೇ. ನೀನು ದಯೆಯೂ ಕನಿಕರವೂ ದೀರ್ಘಶಾಂತಿಯೂ ಮಹಾಕೃಪೆಯುಳ್ಳ ದೇವರು, ಮಾಡಬೇಕೆಂದಿದ್ದ ಕೇಡಿಗೆ ಮನಮರಗುವವನು ಎಂದು ನಾನು ತಿಳಿದೆ. ತಾರ್ಶೀಶಿಗೆ ಓಡಿಹೋಗಲು ತ್ವರೆಪಟ್ಟೆನು. ಈಗ ಯಹೋವನೇ, ನನ್ನ ಪ್ರಾಣವನ್ನು ತೆಗೆ, ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ವಿಜ್ಞಾಪಿಸಿಕೊಂಡನು. ಅದಕ್ಕೆ ಯಹೋವನು, ನೀನು ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಿದನು. ಅನಂತರ ಯೋನನು ಪಟ್ಟಣವನ್ನು ಬಿಟ್ಟು ಅದರ ಮೂಡಲಲ್ಲಿ ಒಂದು ಗುಡಿಸಲನ್ನು ಮಾಡಿಕೊಂಡು ಪಟ್ಟಣವು ಏನಾಗುವುದೋ ಎಂದು ನೋಡುತ್ತಾ ಅದರ ನೆರಳಿನಲ್ಲಿ ಕೂತುಕೊಂಡಿದ್ದನು. ಆಗ ದೇವರಾದ ಯಹೋವನು ಯೋನನ ಮೇಲ್ಗಡೆ ಒಂದು ಸೋರೆಗಿಡವು ಹಬ್ಬಿ ಅವನ ತಲೆಗೆ ನೆರಳಾಗಿ ಅವನ ಕರಕರೆಯನ್ನು ತಪ್ಪಿಸುವಂತೆ ಏರ್ಪಡಿಸಿದನು. ಆ ಸೋರೆಗಿಡದಿಂದ ಯೋನನಿಗೆ ಬಹು ಸಂತೋಷವಾಯಿತು. ಮಾರನೆಯ ಅರುಣೋದಯದಲ್ಲಿ ದೇವರು ಒಂದು ಹುಳಕ್ಕೆ ಅಪ್ಪಣೆ ಮಾಡಿದನು. ಅದು ಸೋರೆಗಿಡವನ್ನು ಹೊಡೆಯಲು ಒಣಗಿಹೋಯಿತು. ಸೂರ್ಯನು ಹುಟ್ಟಿದಾಗ ದೇವರು ಬಿಸಿಯಾದ ಮೂಡಣ ಗಾಳಿಯನ್ನು ಏರ್ಪಡಿಸಿದನು. ಬಿಸಿಲು ಯೋನನ ತಲೆಗೆ ಹೊಡೆಯಲು ಅವನು ಮೂರ್ಛೆ ಹೋಗುವನಾಗಿ, ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ಮರಣವನ್ನು ಕೇಳಿಕೊಂಡನು. ಆಗ ದೇವರು ಯೋನನನ್ನು, ನೀನು ಸೋರೆಗಿಡಕ್ಕಾಗಿ ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಲು ಯೋನನು, ಮರಣವಾಗುವಷ್ಟು ಸಿಟ್ಟುಗೊಳ್ಳುವುದು ಸರಿಯೇ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯಹೋವನು, ನೀನು ಸೋರೆಗಿಡಕ್ಕಾಗಿ ಕಷ್ಟಪಡಲಿಲ್ಲ, ಬೆಳೆಯಿಸಲಿಲ್ಲ, ಅದು ಒಂದು ರಾತ್ರಿಯಲ್ಲಿ ಹುಟ್ಟಿ ಒಂದು ರಾತ್ರಿಯಲ್ಲಿ ನಾಶವಾಯಿತು. ಇಂತಹ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ ಎಡಗೈ ಬಲಗೈ ತಿಳಿಯದ 120,000 ನರಪ್ರಾಣಿಗಳು ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನವೆಗಾಗಿ ನಾನು ಕನಿಕರ ಪಡಬಾರದೋ ಅಂದನು. ಈ ರೀತಿಯಾಗಿ ಯೋನನ ಪುಸ್ತಕವು ಕೊನೆಗೊಳ್ಳುತ್ತದೆ. ಜೊತೆ ಕೇಳುಗರೆ, ಪ್ರವಾದಿಯಾದ ಯೋನನ ಕಥೆಯಲ್ಲಿ ದೇವರ ಸ್ವಭಾವ ಮತ್ತು ಮನುಷ್ಯನ ಸ್ವಭಾವದ ಕುರಿತಾಗಿ ನಾವು ಹೆಚ್ಚಾಗಿ ಕಲಿತುಕೊಳ್ಳಬಹುದು. ದೇವರು ವ್ಯಕ್ತಿಗಳನ್ನು ಮಾನ್ಯ ಮಾಡುವನಲ್ಲ, ದೇವರು ಏಕಪಕ್ಷವನ್ನು ಪಕ್ಷಪಾತವನ್ನು ತೋರಿಸುವನಲ್ಲ ಎಂಬುದನ್ನು ನಾವು ನೋಡಿದ್ದೇವೆ. ಯೋನನು ಪಕ್ಷಪಾತ ತೋರಿಸಿದನು, ಆದರೆ ದೇವರು ಪಕ್ಷಪಾತ ತೋರಿಸಲಿಲ್ಲ. ದೇವರ ಹೃದಯವು ಯೋನನ ಹೃದಯಕ್ಕಿಂತ ಭಿನ್ನವಾದದಾಗಿತ್ತು. ಯೋನನ ಹೃದಯವು ಪಕ್ಷಪಾತದಿಂದ ತುಂಬಿತ್ತು, ಆದರೆ ದೇವರ ಹೃದಯವು ಎಲ್ಲ ಜನರಿಗಾಗಿ ಕನಿಕರದಿಂದ ತುಂಬಿತು. ಯೋನನು ತನ್ನ ಸ್ವಂತ ಜನರನ್ನು ಪ್ರೀತಿಸಿದನು ಮತ್ತು ತನ್ನ ವೈರಿಗಳನ್ನು ದ್ವೇಷಿಸಿದನು, ಆದರೆ ದೇವರು ಇಸ್ರಾಯೇಲ್ ಜನರನ್ನು ಮತ್ತು ನಿನವೆಯ ಜನರನ್ನು ಪ್ರೀತಿಸಿದನು. ನಿನವೆಯ ಜನರು ಇಸ್ರಾಯೇಲರ ಶತ್ರುಗಳಾಗಿದ್ದರಿಂದ ಅವರು ನಾಶವಾಗಲಿ ಎಂದು ಯೋನನು ಬಯಸಿದನು. ಆದರೆ ಅವರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ತನ್ನ ವಾಕ್ಯವನ್ನು ಅಂಗೀಕರಿಸಿ ರಕ್ಷಿಸಲ್ಪಡಲಿ ಎಂದು ದೇವರು ಬಯಸಿದನು. ದೇವರು ಪಕ್ಷಪಾತವನ್ನು ತೋರಿಸಲಿಲ್ಲ. ನೀವು ಯಾರೇ ಆದರೂ, ನೀವು ಹೇಗೇ ಇದ್ದರೂ, ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ. ಆತನು ನಿಮ್ಮ ಪಾಪವನ್ನು ಮತ್ತು ಬಂಡಾಯವನ್ನು ಪ್ರೀತಿಸುವುದಿಲ್ಲ, ಆದರೆ ನಿಮ್ಮನ್ನು ಪ್ರೀತಿಸುತ್ತಾನೆ. ದೇವರು ಪ್ರತಿಯೊಂದು ದೇಶದಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರೀತಿಸುತ್ತಾನೆ ಮತ್ತು ಪ್ರತಿಯೊಬ್ಬರೂ ಅವರ ಪಾಪಗಳನ್ನು ಆತನಿಗೆ ಅರಿಕೆ ಮಾಡಿ ಸತ್ಯಕ್ಕೆ ಕಿವಿಗೊಟ್ಟು ಅದನ್ನು ಗ್ರಹಿಸಿಕೊಂಡು ನಂಬಿ ರಕ್ಷಿಸಲ್ಪಡಬೇಕೆಂದು ಇಷ್ಟಪಡುತ್ತಾನೆ. ದೇವರು ಭೂಮಿಯ ಮೇಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ಕುರಿತು ಚಿಂತಿಸುವುದಿಲ್ಲ ಎಂಬುದಾಗಿ ಕೆಲವು ಜನರು ಅಂದುಕೊಳ್ಳುತ್ತಾರೆ. ಅಂದರೆ ಆತನು ಕೆಲವರನ್ನು ನರಕದಲ್ಲಿ ಸುಡುವುದಕ್ಕೆ ಮತ್ತು ಇತರರನ್ನು ಪರದೇಶಿನಲ್ಲಿ ಬಿಸಿಲು ಕಾಯಿಸುವುದಕ್ಕೆ ಆರಿಸಿಕೊಳ್ಳುತ್ತಾನೆ ಎಂದು ಅಂದುಕೊಳ್ಳುತ್ತಾರೆ. ಇದು ನಿಜವಾಗಿದ್ದ ಪಕ್ಷದಲ್ಲಿ ಹೆಚ್ಚಿನ ಜನರು ತಮ್ಮ ಪಾಪಗಳಲ್ಲಿ ಸತ್ತು ದೇವರ ನೀತಿಯ ಕೋಪವನ್ನು ಎದುರಿಸಬೇಕಾಗಿತ್ತು. ಅಜ್ಞಾನದಲ್ಲಿ ನಾಶವಾಗುವರ ಕುರಿತು ದೇವರು ಚಿಂತಿಸುವುದಿಲ್ಲ ಎಂದು ಅಂದುಕೊಳ್ಳುವುದು ತಪ್ಪಾದುದಾಗಿದೆ. ಪರಿಶುದ್ಧ ವಾಕ್ಯಗಳು ನಮಗೆ ಹೇಳುವುದೇನೆಂದರೆ, ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ದೇವರ ಚಿತ್ತವಾಗಿದೆ. ಅದು 1 ತಿಮೋತಿ 2:4 ವಾಕ್ಯ ಬರೆಯಲ್ಪಟ್ಟಿದೆ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದಾನೆ. 2 ಪೇತ್ರ 3:9. ಹೇಗಿದ್ದರೂ ಪಶ್ಚಾತ್ತಾಪ ಪಡುವುದಕ್ಕೆ ತಿರಸ್ಕರಿಸುವವರಿಗೆ ದೇವರು ನ್ಯಾಯ ತೀರಿಸುತ್ತಾನೆ. ಯಾಕೆಂದರೆ ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. 2 ಥೆಸಲೋನಿಕ 2:10-12. ಅದಕ್ಕಾಗಿಯೇ ದೇವರಾದ ಕರ್ತನ ವಾಕ್ಯವು ದೃಢವಾಗಿ ಹೇಳುತ್ತದೆ, ದೇವರು ಒಳ್ಳೆಯವನು ಮತ್ತು ಕನಿಕರವುಳ್ಳವನು ಆಗಿದ್ದು ಪ್ರತಿಯೊಬ್ಬ ವ್ಯಕ್ತಿಗಾಗಿ ರಕ್ಷಣೆಯ ಮಾರ್ಗವನ್ನು ಒದಗಿಸಿಕೊಟ್ಟಿದ್ದಾನೆ. ಆದರೆ ದೇವರು ಪರಿಶುದ್ಧನೂ ಮತ್ತು ನೀತಿವಂತನು ಸಹ ಆಗಿದ್ದಾನೆ, ಹಾಗೂ ರಕ್ಷಣೆಯ ತನ್ನ ನೀತಿಯ ಮಾರ್ಗವನ್ನು ಅಂಗೀಕರಿಸಿದ ಪ್ರತಿಯೊಬ್ಬ ವ್ಯಕ್ತಿಗೂ ನ್ಯಾಯ ತೀರಿಸುವನಾಗಿದ್ದಾನೆ. ಸ್ನೇಹಿತರೆ, ಯಾರು ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ದೇವರು ಎಂದಿಗೂ ಪಕ್ಷಪಾತವನ್ನು ತೋರಿಸುವುದಿಲ್ಲ, ಇಲ್ಲವೇ ಪಾಪಿಗಳ ನಾಶನದಲ್ಲಿ ಸಂತೋಷಿಸುವನಲ್ಲ. ಭೂಲೋಕದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಸತ್ಯವನ್ನು ತಿಳಿದು ಅದನ್ನು ನಂಬಿ ರಕ್ಷಿಸಲ್ಪಡಬೇಕೆಂದು ದೇವರು ಬಯಸುತ್ತಾನೆ. ಅದಕ್ಕಾಗಿಯೇ ದೇವರು ಹಿಂದಿನ ಕಾಲದಲ್ಲಿ ತನ್ನ ವಾಕ್ಯವನ್ನು ಬರೆಯುವಂತೆ ಪ್ರವಾದಿಗಳನ್ನು ಪ್ರೇರಿಸಿದನು. ಅದರಿಂದ ನಾವು ದೇವರು ಗೊತ್ತು ಮಾಡಿದ ರಕ್ಷಣೆಯ ಮಾರ್ಗವನ್ನು ತಿಳಿದುಕೊಂಡು ಅದನ್ನು ಅಂಗೀಕರಿಸಿ ರಕ್ಷಿಸಲ್ಪಡುವುದಕ್ಕೆ ಶಕ್ತರಾದೆವು. ಯಾರಾದರೂ ದೇವರ ರಕ್ಷಣೆಯ ಮಾರ್ಗವನ್ನು ಅಂಗೀಕರಿಸುತ್ತಾರೋ ಅವರು ಪರಲೋಕಕ್ಕೆ ಹೋಗುತ್ತಾರೆ. ಇದನ್ನು ತಿರಸ್ಕರಿಸುವವರು ಅಥವಾ ಅಲಕ್ಷ್ಯ ಮಾಡುವವರು ನಾಶವಾಗುತ್ತಾರೆ. ದೇವರು ವ್ಯಕ್ತಿಗಳನ್ನು ಮಾನ್ಯ ಮಾಡುವನಲ್ಲ. ವಾಕ್ಯದಲ್ಲಿ ಬರೆದಿರುವ ಹಾಗೆ ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ. 1 ತಿಮೋತಿ 2:4 Luke 13:3. ಮುಂದಿನ ಕಾರ್ಯಕ್ರಮದಲ್ಲಿ ದೇವರ ಚಿತ್ತವಾದರೆ ಪಾಪಿಗಳನ್ನು ರಕ್ಷಿಸುವುದಕ್ಕೆ ಲೋಕಕ್ಕೆ ಬರಬೇಕಾಗಿದ್ದ ವಿಮೋಚಕನ ಕುರಿತಾಗಿ, ಅನೇಕ ಅನೇಕ ಪ್ರವಾದನೆಗಳನ್ನು ಹೇಳಿದಂಥ ಒಬ್ಬ ದೊಡ್ಡ ಪ್ರವಾದಿಯ ಕುರಿತಾಗಿ ನಾವು ಕಲಿತುಕೊಳ್ಳಲಿಕ್ಕಿದ್ದೇವೆ. ಆ ದೊಡ್ಡ ಪ್ರವಾದಿಯೇ ಏಷಾಯನು. ಇವನು ಮೆಸ್ಸಿಯನು, ಈ ಲೋಕಕ್ಕೆ ಬರುವುದಕ್ಕಿಂತ 700 ವರ್ಷಗಳ ಮೊದಲು ಇದ್ದಂಥ ಒಬ್ಬ ದೇವರ ಪ್ರವಾದಿ. ತನ್ನ ಅಪನಂಬಿಗಸ್ತ ಪ್ರವಾದಿಯಾದ ಯೋನನಿಗೆ ಕಲಿಸುವುದಕ್ಕೆ ದೇವರು ಇಚ್ಛಿಸಿದ್ದ ಈ 2 ಪಾಠಗಳನ್ನು ನೀವು ನೆನಪು ಮಾಡಿಕೊಳ್ಳುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. 1, ರಕ್ಷಣೆಯು ಯಹೋವನಿಂದಲೇ ಉಂಟಾಗುತ್ತದೆ. 2, ದೇವರು ಪಕ್ಷಪಾತಿಯಲ್ಲ.